ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕೃಷಿ ಅರ್ಥಶಾಸ್ತ್ರಜ್ಞರ 32ನೇ ಅಂತಾರಾಷ್ಟೀಯ ಸಮ್ಮೇಳನ, ಪ್ರಧಾನಿ ಅವರಿಂದ ಉದ್ಘಾಟನೆ. ಕೇರಳದ ವೈನಾಡಿನಲ್ಲಿ 300ಕ್ಕೂ ಹೆಚ್ಚು ಜನರ ಸಾವು, ಮುಂದುವರೆದ ಶೋಧ ಕಾರ್ಯಾಚರಣೆ. 2024-25 ಜುಲೈ 31ರವರೆಗೆ ದಾಖಲೆಯ 7,28,00,000 ಆದಾಯ ತೆರಿಗೆ ಮರುಪಾವತಿ, ಕೇಂದ್ರ ಹಣಕಾಸು ಸಚಿವಾಲಯ. ಪ್ಯಾರಿಸ್ ಒಲಿಂಪಿಕ್ಸ್, ಇಂದು ಪದಕದ ನಿರೀಕ್ಷೆಯಲ್ಲಿ ಭಾರತದ ಕ್ರೀಡಾಪಟುಗಳು. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇದೇ 5-10ರವರೆಗೆ ಫಿಜಿ, ನ್ಯೂಜಿಲೆಂಡ್ ಮತ್ತು ಟಿಮೋರ್ ಲೆಸ್ಟೆಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಕಾರ್ಯದರ್ಶಿ ಜೈದೀಪ್ ಮಜುಂದಾರ್, ಫಿಜಿ ಮತ್ತು ಟಿಮೋರ್ ಲೆಸ್ಟೆಗೆ ಭಾರತದ ರಾಷ್ಟಪತಿಯೊಬ್ಬರ ಮೊದಲ ಭೇಟಿ ಇದಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕ್ಟ್ ಈಸ್ಟ್ ನೀತಿಯನ್ನು ಘೋಷಿಸಿದಾಗಿನಿಂದ ಆಗ್ನೇಯ ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶಗಳು ಭಾರತಕ್ಕೆ ವಿಶೇಷ ಗಮನ ನೀಡುತ್ತಿವೆ. ಈ ಮೂರು ದೇಶಗಳು ಆಕ್ಟ್ ಈಸ್ಟ್ ನೀತಿಯೊಳಗೆ ಬರುತ್ತವೆ ಎಂದು ಅವರು ತಿಳಿಸಿದರು. ರಾಷ್ಟಪತಿ ಮುರ್ಮು ಇದೇ 5-7ರವರೆಗೆ ತಮ್ಮ ಭೇಟಿಯ ಮೊದಲ ಹಂತದಲ್ಲಿ ಫಿಜಿಗೆ ಭೇಟಿ ನೀಡಲಿದ್ದಾರೆ. ಫಿಜಿಯಲ್ಲಿ ಭಾರತ 75 ವರ್ಷಗಳ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪೂರ್ಣಗೊಳಿಸಿದೆ ಎಂದು ಕಾರ್ಯದರ್ಶಿ ಹೇಳಿದರು. ಈ ಸಮಯದಲ್ಲಿ ರಾಷ್ಟಪತಿಯವರು ಫಿಜಿ ಅಧ್ಯಕ್ಷ ಕಟೋನಿವೆರೆ ಮತ್ತು ಪ್ರಧಾನಮಂತ್ರಿ ಸಿತಿವೇನಿ ರಬುಕಾ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅಲ್ಲದೆ ಅವರು ಫಿಜಿಯನ್ ಸಂಸತ್ ಅನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಅಲ್ಲಿನ ಭಾರತೀಯ ವಲಸಿಗರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತ ಫಿಜಿಯ ಪ್ರಬಲ ಅಭಿವೃದ್ದಿ ಪಾಲುದಾರ ರಾಷ್ಟವಾಗಿದೆ. ರಾಷ್ಟಪತಿಯವರು ತಮ್ಮ ಪ್ರವಾಸದ 2ನೇ ಚರಣದಲ್ಲಿ ಇದೇ 8 ಮತ್ತು 9ರಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಈ ಸಮಯದಲ್ಲಿ ಅವರು ಗವರ್ನರ್ ಜನರಲ್ ಸಿಂಡಿಕಿರೋ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಮತ್ತು ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲುಕ್ಸನ್ ಅವರನ್ನು ಭೇಟಿಯಾಗಲಿದ್ದಾರೆ ಎಂದು ಕಾರ್ಯದರ್ಶಿ ತಿಳಿಸಿದರು. ರಾಷ್ಟಪತಿ ಮುರ್ಮು ಅವರು ವೆಲ್ಲಿಂಗ್ಟನ್ನಲ್ಲಿ ಅಂತಾರಾಷ್ಟೀಯ ಶಿಕ್ಷಣ ಸಮ್ಮೇಳನವನ್ನುದ್ದೇಶಿಸಿ ಮತ್ತು ಆಕ್ಲೆಂಡ್ನಲ್ಲಿ ಭಾರತೀಯ ವಲಸೆಗಾರರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಭಾರತವನ್ನು ಪ್ರಮುಖ ಪಾಲುದಾರ ರಾಷ್ಟವಾಗಿ ನ್ಯೂಜಿಲೆಂಡ್ ಗುರುತಿಸುತ್ತದೆ ಎಂದು ಮಜುಂದಾರ್ ಹೇಳಿದರು. ತಮ್ಮ ಪ್ರವಾಸದ ಕೊನೆಯ ಹಂತದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಇದೇ 10ರಂದು ಟಿಮೋರ್ ಲೆಸ್ಟೆಗೆ ಭೇಟಿ ನೀಡಲಿದ್ದಾರೆ ಮತ್ತು ಅಧ್ಯಕ್ಷ ಜೋಸ್ ರಾಮೋಸ್ ಹೋರ್ಟಾ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಟಿಮೋರ್ ಲೆಸ್ಟೆಯ ಪ್ರಧಾನಮಂತ್ರಿ ಕೇರಾಲಾ ಕ್ಸಾನಾನಾ ಗುಸ್ಮಾವ್ ಅವರನ್ನು ರಾಷ್ಟಪತಿ ಭೇಟಿಯಾಗಲಿದ್ದಾರೆ. ಭಾರತ ನ್ಯೂಜಿಲೆಂಡ್ನೊಂದಿಗೆ ಬಲವಾದ ಪಾಲುದಾರಿಕೆ ಹೊಂದಿದೆ ಎಂದು ಕಾರ್ಯದರ್ಶಿ ಹೇಳಿದರು. ಟಿಮೋರ್ ಲೆಸ್ಟೆ ಆಸಿಯಾನ್ನ 11ನೇ ಸದಸ್ಯನಾಗಲಿದೆ. ಫಿಜಿಯೊಂದಿಗೆ ಕೂಡ ಭಾರತ ಬಲವಾದ ಸಂಬಂಧ ಹೊಂದಿದೆ ಎಂದು ಮಜುಂದಾರ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಕೃಷಿ ಅರ್ಥಶಾಸ್ತ್ರಜ್ಞರ 32ನೇ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. 65 ವರ್ಷಗಳ ನಂತರ ಭಾರತದಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ. 6 ದಿನಗಳ ತ್ರೈವಾರ್ಷಿಕ ಅಂತಾರಾಷ್ಟೀಯ ಕೃಷಿ ಅರ್ಥಶಾಸ್ತ್ರಜ್ಞರ ಸಂಘ ಆಯೋಜಿಸಿರುವ ಈ ಸಮ್ಮೇಳನದ ವಿಷಯ ಸುಸ್ಥಿರ ಕೃಷಿ, ಆಹಾರ ವ್ಯವಸ್ಥೆಗಳತ್ತ ಪರಿವರ್ತನೆಯಾಗಿದೆ. ಹವಾಮಾನ ಬದಲಾವಣೆ, ನೈಸರ್ಗಿಕ ಸಂಪನ್ಮೂಲಗಳ ಅವನತಿ, ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚಗಳು ಮತ್ತು ಸಂಘರ್ಷಗಳಂತಹ ಜಾಗತಿಕ ಸವಾಲುಗಳ ನಡುವೆ ಸುಸ್ಥಿರ ಕೃಷಿಯ ಅಗತ್ಯವನ್ನು ನಿಭಾಯಿಸುವ ಗುರಿಯನ್ನು ಇದು ಹೊಂದಿದೆ. ಸಮ್ಮೇಳನವು ಜಾಗತಿಕ ಕೃಷಿ ಸವಾಲುಗಳಿಗೆ ಭಾರತದ ಪೂರ್ವಭಾವಿ ವಿಧಾನವನ್ನು ಎತ್ತಿ ತೋರಿಸುತ್ತದೆ ಮತ್ತು ಕೃಷಿ ಸಂಶೋಧನೆ ಮತ್ತು ನೀತಿಯಲ್ಲಿ ರಾಷ್ಟದ ಪ್ರಗತಿಯ ದ್ಯೋತಕವಾಗಿದೆ. ಈ ಸಮ್ಮೇಳನ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ನಡುವಿನ ಪಾಲುದಾರಿಕೆಯನ್ನು ಬಲಪಡಿಸುವ ಗುರಿ ಹೊಂದಿದೆ. ರಾಷ್ಟೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ನೀತಿ ರಚನೆಯ ಮೇಲೆ ಪ್ರಭಾವ ಬೀರಲಿರುವ ಸಮ್ಮೇಳನ ಡಿಜಿಟಲ್ ಕೃಷಿ ಮತ್ತು ಸುಸ್ಥಿರ ಕೃಷಿ, ಆಹಾರ ವ್ಯವಸ್ಥೆಗಳಲ್ಲಿನ ಪ್ರಗತಿ ಸೇರಿದಂತೆ ಭಾರತದ ಕೃಷಿ ಪ್ರಗತಿಯನ್ನು ಪ್ರದರ್ಶಿಸುತ್ತದೆ. ಸಮ್ಮೇಳನದಲ್ಲಿ 75 ದೇಶಗಳಿಂದ ಸುಮಾರು 1,000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇರಳದ ವೈನಾಡಿನಲ್ಲಿ ಉಂಟಾಗಿರುವ ಭೂಕುಸಿತಕ್ಕೆ ಸಂಬಂಧಿಸಿದಂತೆ ಶೋಧ ಕಾರ್ಯಾಚರಣೆ ಇಂದೂ ಮುಂದುವರೆದಿದೆ. ಸಶಸ್ತ ಪಡೆಗಳು, ಎನ್ಡಿಆರ್ಎಫ್ ಮತ್ತು ಇತರ ಏಜೆನ್ಸಿಗಳ 40 ತಂಡಗಳನ್ನು ಶೋಧ ಕಾರ್ಯಾಚರಣೆಗಾಗಿ ನಿಯೋಜಿಸಲಾಗಿದ್ದು, ಭೂಕುಸಿತ ಪ್ರದೇಶವನ್ನು 6 ವಲಯಗಳಾಗಿ ವಿಂಗಡಿಸಲಾಗಿದೆ. ಮಲಪ್ಪುರಂ ಜಿಲ್ಲೆಯ ಎಡಕ್ಕರ ಮತ್ತು ನಿಲಂಬೂರಿನ 3 ಸೇರಿದಂತೆ ಚೆಲಿಯಾರ್ ನದಿಯಲ್ಲಿ ಕೊಚ್ಚಿಹೋಗಿದ್ದ ಅವಶೇಷಗಳಿಂದ 14 ಮೃತದೇಹಗಳನ್ನು ನಿನ್ನೆ ಹೊರತೆಗೆಯಲಾಗಿತ್ತು. ಇದುವರೆಗೂ ವೈನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ 300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. 17 ಪರಿಹಾರ ಶಿಬಿರಗಳಲ್ಲಿ 2,500ಕ್ಕೂ ಹೆಚ್ಚು ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಆರು ರಾಜ್ಯಗಳಾದ್ಯಂತ ಪಶ್ಚಿಮಘಟ್ಟಗಳ 56,800 ಚದರ ಕಿಲೋಮೀಟರ್ಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಹೊಸ ಕರಡು ಅಧಿಸೂಚನೆ ಹೊರಡಿಸಿದೆ. ಗುಜರಾತ್, ಮಹಾರಾಷ್ಟ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಮುಂದಿನ 60 ದಿನಗಳಲ್ಲಿ ಸಾರ್ವಜನಿಕರಿಂದ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ಸರ್ಕಾರ ಆಹ್ವಾನಿಸಿದೆ. ಜನರು ತಮ್ಮ ಸಲಹೆಗಳು ಮತ್ತು ಆಕ್ಷೇಪಣೆಗಳನ್ನು esz.meef@nic.in ಇಮೇಲ್ನಲ್ಲಿ ಮಾಡಬಹುದು. ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿದ ನಂತರ ಈ ಪ್ರದೇಶಗಳಲ್ಲಿ ಕಲ್ಲು ಗಣಿಗಾರಿಕೆ, ಗಣಿಗಾರಿಕೆ ಮತ್ತು ದೊಡ್ಡ ಮೂಲಸೌಕರ್ಯ ಅಭಿವೃದ್ದಿಯಂತಹ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿರ್ಬಂಧವಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. 2024-25 ಜುಲೈ 31ರವರೆಗೆ ದಾಖಲೆಯ 7,28,00,000 ಆದಾಯ ತೆರಿಗೆ ಮರುಪಾವತಿಸಲಾಗಿದೆ. ಕಳೆದ ವರ್ಷ ಜುಲೈ 31ರವರೆಗೆ ಸಲ್ಲಿಸಿದ್ದ 2023-24 ವರ್ಷದ ಮೌಲ್ಯಮಾಪನಕ್ಕೆ ಹೋಲಿಸಿದರೆ ಒಟ್ಟು ಐಟಿಆರ್ಗಳಿಗಿಂತ ಇದು ಶೇಕಡಾ 7.5% ಹೆಚ್ಚು ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಹೆಚ್ಚುತ್ತಿರುವ ತೆರಿಗೆದಾರರು ಈ ವರ್ಷ ಹೊಸ ತೆರಿಗೆ ಪದ್ದತಿಯನ್ನು ಆರಿಸಿಕೊಂಡಿದ್ದಾರೆ. 2024-25 ಮೌಲ್ಯಮಾಪನ ವರ್ಷಕ್ಕೆ ಸಲ್ಲಿಸಿದ್ದ ಒಟ್ಟು 7.28 ಕೋಟಿ ಆದಾಯ ತೆರಿಗೆ ಮರುಪಾವತಿಗಳಲ್ಲಿ ಹಳೆಯ ತೆರಿಗೆ ಪದ್ದತಿಯಲ್ಲಿ ಸಲ್ಲಿಸಲಾದ 2.01 ಕೋಟಿ ಐಟಿಆರ್ಗಳಿಗೆ ಹೋಲಿಸಿದರೆ 5.27 ಕೋಟಿ ಐಟಿಆರ್ಗಳನ್ನು ಹೊಸ ತೆರಿಗೆ ಪದ್ದತಿಯಲ್ಲಿ ಸಲ್ಲಿಸಲಾಗಿದೆ. ಶೇಕಡಾ 72% ತೆರಿಗೆದಾರರು ಹೊಸ ತೆರಿಗೆ ಪದ್ದತಿಯನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಶೇಕಡಾ 28% ಜನರು ಹಳೆಯ ತೆರಿಗೆ ಪದ್ದತಿಯಲ್ಲಿ ಮುಂದುವರೆದಿದ್ದಾರೆ. ಈ ವರ್ಷ ಜುಲೈ 31ರಂದು ಒಂದೇ ದಿನದಲ್ಲಿ 69.92 ಲಕ್ಷ ಐಟಿಆರ್ಗಳನ್ನು ಸಲ್ಲಿಸುವ ಮೂಲಕ ಐಟಿಆರ್ಗಳ ಫೈಲಿಂಗ್ ಗರಿಷ್ಠ ಮಟ್ಟ ತಲುಪಿದೆ. ಮೊದಲ ಬಾರಿ ಸಲ್ಲಿಸುವವರಿಂದ ಜುಲೈ 31ರವರೆಗೆ ಇಲಾಖೆಯು 58.57 ಲಕ್ಷ ಐಟಿಆರ್ಗಳನ್ನು ಸ್ವೀಕರಿಸಿದೆ. ಇದು ತೆರಿಗೆ ಮೂಲವನ್ನು ವಿಸ್ತರಿಸುವ ನ್ಯಾಯೋಚಿತ ಸೂಚನೆಯಾಗಿದೆ. 8 ರಾಷ್ಟೀಯ ಹೈಸ್ಪೀಡ್ ರೋಡ್ ಕಾರಿಡಾರ್ ಯೋಜನೆಗಳನ್ನು 50,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ದೊರೆತಿದೆ. ಇದು ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ಗುಣಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಒಟ್ಟು 50,655 ಕೋಟಿ ರೂಪಾಯಿ ವೆಚ್ಚದಲ್ಲಿ 936 ಕಿಲೋಮೀಟರ್ ಉದ್ದದ 8 ಪ್ರಮುಖ ರಾಷ್ಟೀಯ ಹೈಸ್ಪೀಡ್ ರೋಡ್ ಕಾರಿಡಾರ್ ಯೋಜನೆಗಳಿಗೆ ಅನುಮೋದನೆ ನೀಡಿತ್ತು. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಈ ಯೋಜನೆಗಳು ಭಾರತದ 2047ರ ದೃಷ್ಟಿಗೆ ಅನುಗುಣವಾಗಿವೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅವರು 9ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಡೆಂಗಿ ತಡೆಗಟ್ಟುವಿಕೆ, ನಿಯಂತ್ರಣ ಮತ್ತು ನಿರ್ವಹಣೆಗಾಗಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ಉನ್ನತ ಮಟ್ಟದ ಸಭೆ ನಡೆಸಿದರು. ಸಭೆಯಲ್ಲಿ ದೇಶದಲ್ಲಿ ಡೆಂಗಿ ಸಾವಿನ ಪ್ರಮಾಣ 1996ರಲ್ಲಿ ಶೇಕಡಾ 3.3ರಿಂದ 2023ರಲ್ಲಿ ಶೇಕಡಾ 0.17ಕ್ಕೆ ಕಡಿಮೆಯಾಗಿದೆ, ಹಾಟ್ಸ್ಪಾಟ್ಗಳನ್ನು ಗುರುತಿಸುವುದು, ವೆಕ್ಟರ್ ಕಣ್ಗಾವಲು ಹೆಚ್ಚಿಸುವುದು ಮತ್ತು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲು ಪ್ರಕರಣಗಳ ಜಿಯೋಟ್ಯಾಗ್ ಮಾಡಬೇಕು ಎಂದು ಅವರು ಸಲಹೆ ಮಾಡಿದರು. ಸಭೆಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಹಾಗೂ ದೆಹಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ, ರಾಜಸ್ಥಾನ, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ 9 ರಾಜ್ಯದ ಕಾರ್ಯದರ್ಶಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 7ನೇ ದಿನವಾದ ನಿನ್ನೆ ಭಾರತ ಶುಭ ಶುಕ್ರವಾಗಿ ಪರಿಣಮಿಸಿದೆ. ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ದೇಶ ಗೆಲುವುಗಳನ್ನು ದಾಖಲಿಸಿದೆ. ಬ್ಯಾಡ್ಮಿಂಟನ್ನಲ್ಲಿ ಲಕ್ಷ್ಯ ಸೇನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಸಿಂಗಲ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಮೊದಲ ಭಾರತೀಯ ಶಟ್ಲರ್ ಎಂಬ ಇತಿಹಾಸ ಬರೆದಿದ್ದಾರೆ. ಕಳೆದ ರಾತ್ರಿ ನಡೆದ ಕ್ವಾರ್ಟರ್ ಫೈನಲ್ನಲ್ಲಿ ಲಕ್ಷ್ಯ ಸೇನ್ 12ನೇ ಶ್ರೇಯಾಂಕದ ಚೈನೀಸ್ ತೈಪೆಯ ಚೌ ಟಿಯನ್ ಚೆನ್ ಅವರನ್ನು 19-21, 21-15, 21-12 ಸೆಟ್ಗಳಿಂದ ಸೋಲಿಸಿದರು. ಶೂಟಿಂಗ್ನಲ್ಲಿ ಮನುಬಾಕರ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯ ಫೈನಲ್ಗೆ ಮುನ್ನಡೆದರು. ಅವರು ಅರ್ಹತಾ ಸುತ್ತಿನಲ್ಲಿ ಒಟ್ಟಾರೆ 590 ಅಂಕಗಳೊಂದಿಗೆ ಎರಡನೇ ಸ್ಥಾನ ಗಳಿಸಿದರು. ಪುರುಷರ ಹಾಕಿಯಲ್ಲಿ ಭಾರತ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಮುನ್ನ ತನ್ನ ಗುಂಪು ಹಂತದ ಕೊನೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 3-2 ಅಂತರದ ಐತಿಹಾಸಿಕ ಗೆಲುವು ದಾಖಲಿಸಿತು. ಭಾರತ ತಂಡ ಈಗಾಗಲೇ ಕೊನೆಯ 8ರ ಘಟ್ಟ ತಲುಪಿದೆ. ಬಿಲ್ಲುಗಾರಿಕೆಯಲ್ಲಿ ಧೀರಜ್ ಬೊಮ್ಮದೇವರ ಮತ್ತು ಅಂಕಿತಾ ಬಕತ್ ಅವರ ಮಿಶ್ರ ತಂಡ ಫೈನಲ್ನಲ್ಲಿ 4ನೇ ಸ್ಥಾನ ಗಳಿಸಿ ಕಂಚಿನ ಪದಕದಿಂದ ವಂಚಿತವಾಯಿತು. ಅಥ್ಲೆಟಿಕ್ಸ್ನಲ್ಲಿ ಪಾರುಲ್ ಚೌಧರಿ ಮತ್ತು ಅಂಕಿತಾ ದ್ಯಾನಿ ಮಹಿಳೆಯರ 5,000 ಮೀಟರ್ ಓಟದ ಅಂತಿಮ ಸುತ್ತಿಗೆ ಅರ್ಹತೆ ಪಡೆಯುವಲ್ಲಿ ವಿಫಲರಾದರು. ಇಂದು ಭಾರತ ಶೂಟಿಂಗ್ನಲ್ಲಿ ಮನುಬಾಕರ್, ಬಿಲ್ಲುಗಾರಿಕೆಯಲ್ಲಿ ದೀಪಿಕಾ ಕುಮಾರಿ ಮತ್ತು ಭಜನ್ ಕೌರ್ ಮತ್ತು ನಿಶಾಂತ್ ದೇವ್ ಬಾಕ್ಸಿಂಗ್ನಲ್ಲಿ ಪದಕಗಳ ಭೇಟಿಯನ್ನು ಮುಂದುವರೆಸಲಿದ್ದಾರೆ. ಭಾರತೀಯ ಅಥ್ಲೀಟ್ಗಳು ಗಾಲ್ಫ್ ಮತ್ತು ಸೈಕ್ಲಿಂಗ್ನಲ್ಲಿಯೂ ಸ್ಪರ್ಧಿಸಲಿದ್ದಾರೆ. ಕೇಳುಗರ ಗಮನಕ್ಕೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಪ್ರಸಾರದ ಹಿನ್ನೆಲೆಯಲ್ಲಿ ಬೆಳಗ್ಗೆ 7:35ಕ್ಕೆ ಪ್ರಸಾರವಾಗುತ್ತಿದ್ದ ರಾಷ್ಟೀಯ ವಾರ್ತೆಗಳು ಇದೇ ತಿಂಗಳ 11ರವರೆಗೆ ಬೆಳಗ್ಗೆ 9:05ಕ್ಕೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಕೃಷಿ ಅರ್ಥಶಾಸ್ತ್ರಜ್ಞರ 32ನೇ ಅಂತಾರಾಷ್ಟೀಯ ಸಮ್ಮೇಳನ, ಪ್ರಧಾನಿ ಅವರಿಂದ ಉದ್ಘಾಟನೆ. ಕೇರಳದ ವೈನಾಡಿನಲ್ಲಿ 300ಕ್ಕೂ ಹೆಚ್ಚು ಜನರ ಸಾವು, ಮುಂದುವರೆದ ಶೋಧ ಕಾರ್ಯಾಚರಣೆ. 2024-25ರ ಜುಲೈ 31ರವರೆಗೆ ದಾಖಲೆಯ 7,28,00,000 ಆದಾಯ ತೆರಿಗೆ ಮರುಪಾವತಿ, ಕೇಂದ್ರ ಹಣಕಾಸು ಸಚಿವಾಲಯ. ಪ್ಯಾರಿಸ್ ಒಲಿಂಪಿಕ್ಸ್ ಇಂದು ಪದಕದ ನಿರೀಕ್ಷೆಯಲ್ಲಿ ಭಾರತದ ಕ್ರೀಡಾಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:30.